ಅಂದರೆ ಹುಷಾರಾಗಿರೋದಕ್ಕೋ ಎಲ್ಲಿ ವಿಚಾರ ತಿಳ್ಕೊಬೇಕು. ದೇವ್ರ ಬಗ್ಗೆ ಮಾತ್ರ ತುಂಬ ಎಚ್ಚರದಿಂದ ಇರಬೇಕು. ದೇವ್ರ ಬಗ್ಗೆ ಹಾಗಲ್ಲ, ಗಂಟೆ ಬಾರಿಸಿದ್ರೆ ಕೈ ಮುಗಿದ್ಬಿಡೋದೆ ಕೆಲಸ. ಯಾತಕ್ಕೆ ಕುಯ್ತಾರೆ, ಏನಿದೆ ಅಂತ ಯೋಚನೆ ಮಾಡೋದೇ ಇಲ್ಲ ಅವನು. ಈ ರೀತಿ ಇದ್ರೆ ದೇವ್ರು ತಿಳ್ಕೊಂಡಾಗಲ್ಲ, ಭಾಳ ಎಚ್ಚರದಿಂದ ಇರಬೇಕು. ಅದಕ್ಕೆ ತುಂಬ ಊಟ ಎಲ್ಲ ಸರಿ ಇದೆ, ಬೇಕಾಗ್ತೀನಿ, ಆದರೆ ಒಂದು ಕೆಟ್ಟದಿದೆ ಹುಷಾರು ಅಂತ ಹೇಳಿಬಿಟ್ರೆ ಎಷ್ಟು ಹುಷಾರಾಗಿಬಿಡ್ತಾನಾಗ. ಎಲ್ಲ ತಿನ್ನೋದಿದೆ, ನೀವು ಇಷ್ಟ ಇದ್ದು ತಿನ್ನಿ ಅಂತ ಹೇಳಿದ್ರೆ ಪರವಾಗಿಲ್ಲ, ಹುಷಾರು. ಎಲ್ಲ ಬಡಿಸಿದ್ದೇವೆ, ಒಂದು ತಿಂದರೆ ಕತೆ ಮುಗೀತು ಅಂದರೆ ಇಡೀ ಬಿಟ್ಟುಬಿಡ್ತಾನೆ, ಮತ್ತೆ ಯಾವುದೂ ಅಲ್ಲ. ಯಾವ ಹುಡುಕ್ತ ಕೊಡೋದಲ್ಲ, ಮಾರಾಯ ರಿಸ್ಕೇ ಬೇಡ ಎದ್ದು ಹೋಗ್ಬಿಡ್ತಾನೆ. ಅದಕ್ಕೆ ಡೇಂಜರ್ ಇದೆ ಅದರಲ್ಲಿ. ಇವತ್ತು ಹಾಗೆ ದೇವ್ರ ಬಗ್ಗೆ ಭಾಳ ಎಚ್ಚರದಿಂದ ಇರಬೇಕಾಗ. ಕರೆಂಟ್ ಬಗ್ಗೆ ಎಷ್ಟು ಹುಷಾರು ಇರಬೇಕು ನೋಡಿಬೇಕಾದ್ರೆ, ವೈರ್ ಈ ಕಡೆ ಯೋಚನೆ, ಕರೆಂಟ್ ಆತಾಡಿದ್ರೆ ಗತಿ ಏನಾಗಬೇಕಾಗ. ಕರೆಂಟು ಅಂತ ಹೇಳಿದರೆ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಅಪಾಯನೂ ಉಂಟು. ಉಪಾಯ ಉಂಟು, ಅಪಾಯ ಉಂಟು. ದೇವರಂದರೆ ಹಾಗೆ, ಸರಿ ತಿಳ್ಕೊಂಡ್ರೆ ವೈಕುಂಠ, ತಪ್ಪ ತಿಳ್ಕೊಂಡ್ರೆ ಭಯ ಉಂಟು. ಅದಕ್ಕೆ ಅಸಮ್ಮೂಢ, ಎಚ್ಚರದಿಂದ ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಜಾನಾತಿ ಪುರುಷೋತ್ತಮಂ, ಆ ರೀತಿ ತಿಳ್ಕೊಂಡ್ರೆ ಸಸರ್ವವಿದ್ಭಜತಿ ಮಾಂ ಸರ್ವಭಾವೇನ ಭಾರತ. ಅವ್ರೆಲ್ಲ ತಿಳ್ಕೊಂಡ ಹಾಗೆ ಅಂತ ಹೇಳ್ಬಿಟ್ಟು ದೇವರನ್ನೇ ಅವನು ತಿಳ್ಕೊಳ್ತಾನೋ ಅವನು ಸರ್ವವಿತ್, ಎಲ್ಲ ತಿಳ್ಕೊಂಡಾಗತ್ತೆ. ಇದು ಹೊಸ ವಿಚಾರ ಇದೆ. ನಾವೆಲ್ಲ ತಿಳ್ಕೊಳ್ತೇವೆ, ಎಲ್ಲ ತಿಳ್ಕೊಂಡಾಗ ಆಗೋದಿಲ್ಲ. ದೇವರು ತಿಳ್ಕೊಂಡು ಎಲ್ಲ ತಿಳ್ಕೊಂಡಾಗತ್ತಂತ ಇದು ಆಶ್ಚರ್ಯ. ಹಿಂದೆ ಹೇಳಿದೆ, ಬೆಂಗಳೂರು ಗಲ್ಲಿ ಗಲ್ಲಿ ಗೊತ್ತವನಿಗೆ, ವಿಧಾನಸೌಧ ಗೊತ್ತಿಲ್ಲ, ಬೆಂಗಳೂರು ನೋಡಿಲ್ಲ ಅಂತ ಹೇಳ್ಬಿಡ್ತಾನೆ. ಲಾಲ್ಬಾಗ್ ಗೊತ್ತಿಲ್ಲ, ಬೆಂಗಳೂರು ನೋಡಿಲ್ಲ, ಗಲ್ಲಿ ಗಲ್ಲಿ ಗೊತ್ತು, ಯಾರು ಮನೆ ಬಗ್ಗೆ ನಿಲ್ಸಿಬಿಡ್ತಾನೆ ಹೋಗ್ಬಿಟ್ಟು. ಉಪಯೋಗ ಇಲ್ಲ, ಉಳಿದು ಏನೂ ಗೊತ್ತಿಲ್ಲ, ಗೊತ್ತಿರೋದೇ ಎರಡು ಮೂರು, ಓ ಬೆಂಗಳೂರು ಗೊತ್ತಿದೆ ಅಂತ ಹೇಳ್ಬಿಡ್ತಾನೆ. ಎರಡು ಮೂರು ಗೊತ್ತಿದೆ, ಬೆಂಗಳೂರು ಗೊತ್ತಿದೆ, ಎಲ್ಲ ಗೊತ್ತಿದೆ, ಬೆಂಗಳೂರು ಗೊತ್ತಿಲ್ಲ. ಹೇಳಿದ್ನಲ್ಲ, ಉಡುಪಿ ಹೋಗೋದು, ಮಧು ಸರೋವರ ಗೊತ್ತು, ಉಡುಪಿ ಕೃಷ್ಣ ಗೊತ್ತು, ಉಡುಪಿ ಯಾತ್ರೆ ಮುಗಿದೋಯ್ತು ಅಲ್ಲಿಗೆ, ಎಲ್ಲ ಗೊತ್ತು. ಉಡುಪಿ ಅವರಿಬ್ಬರು ಗೊತ್ತಿಲ್ಲ, ಅಯ್ಯೋ ಮಧು ಸರ ಉಡುಪಿಯಲ್ಲಿದೆಯಾ ಅಂತ ಅವನ ಕೇಳಿದ ಅಂದ್ರೆ ಅವನ ಕತೆ ಮುಗಿತು. ಕೃಷ್ಣ ಬೇರೆ ಇದ್ದಾನೆ ಅಂತ ಕೇಳಿದರೆ ಉಡುಪಿ ಹೋಗಿಲ್ಲ, ಉಡುಪಿ ಕಾನ್ಸೆಪ್ಟೇ ಗೊತ್ತಿಲ್ಲ ಅಂತ ಅರ್ಥ. ಇವತ್ತು ದೇವರನ್ನ ಹೀಗೆ ತಿಳ್ಕೊಂಡ್ರೆ ಮಾತ್ರ ಸರ್ವಜ್ಞನ ಆಗ್ತಾನೆ, ಸರ್ವಜ್ಞನ ಆಗೋದಿಲ್ಲ. ಪ್ರತಿಯೊಂದು ಸರ್ವ ಆಫೀಸ್ಗೆ ಹೋಗೋ, ಎಲ್ಲ ಅಟೆಂಡರ್ ಪರಿಚಯ ಮಾಡ್ಕೊಡೋದು, ಕ್ಲರ್ಕ್ನ ಪರಿಚಯ ಮಾಡ್ಕೊಡೋದು, ಎಲ್ಲ ಅವ್ರ ಮನೆ ಅಡ್ರೆಸ್ ಎಲ್ಲ ತಗೊಳ್ಬೇಕು. ಆಫೀಸರ್ ವಿಷಯ ಗೊತ್ತಿಲ್ಲ, ಎಲ್ಲ ಫೈಲ್ ಹೋಪ್ಲೆಸ್ ಅದು. ಇದು ಯಾರೂ ಗೊತ್ತಿಲ್ಲ ಅವನಿಗೆ, ಆಫೀಸರ್ ಮಾತ್ರ ಗೊತ್ತು. ಅದು ಬೇರೆ, ಭಾರಿ ಕ್ಲೋಸ್ ಫ್ರೆಂಡ್ ಬೇರೆ, ಫೋನ್ ಹೊಡಿತಾನೆ. ಆಫೀಸ್ ಎಲ್ಲಿದೆ ಕೂಡ ಗೊತ್ತಿಲ್ಲ, ಮನೆ ಬಂದು ಬಿಡುತ್ತೆ ಕೆಲಸ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಲ್ಲದನ್ನ ಹುಡುಕ್ತಾ ಕೊಡಬೇಡಿ, ಮುಖ್ಯಸ್ಥನ ತಿಳ್ಕೊಂಬಿಡಿ ಅಂತ ಹೇಳ್ತಾ. ಈ ಜಗತ್ತು ಇಡೀ ದೊಡ್ಡ ಕಚೇರಿ ಇದ್ದಾಗ, ಇದರ ಮುಖ್ಯಸ್ಥ ಯಾರು? ಜಗನ್ನಾಥ ಭಗವಂತ. ಅವನ ಬಗ್ಗೆ ತಿಳ್ಕೊಂಡ್ರೆ ಎಲ್ಲ ಕೂತಲ್ಲೇ ಬರುತ್ತೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಸರ್ವಜ್ಞನ್ ಹೇಗಾಗಬೇಕು ಅಂತ ಹೇಳೋದಕ್ಕೆ ದೃಷ್ಟಾಂತ. ಸಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ನನ್ನನ್ನು ಆರಾಧನೆ ಮಾಡ್ತಾನು, ತಿಳ್ಕೊಂಡು ಸುಮ್ಮನೆ ಕೊಡೋದಿಲ್ಲ. ಕರೆದಿರ್ತಾರೆ ದೇವ್ರನ್ನ ತಿಳ್ಕೊಂಡ್ಬಿಟ್ಟಿರ್ತಾರೆ, ಮಾಡಬಾರದ ಕೆಲಸ ಮಾಡ್ತಿರ್ತಾರೆ. ದೇವ್ರನ್ನ ತಿಳ್ಕೊಂಡ್ಬಿಟ್ಟು ಮಾಡಬಾರ ಕೆಲಸ ಮಾಡ್ತಾರೆ. ಮತ್ತೇನು ಹೀಗೆಲ್ಲ ಮಾಡ್ತಾರೆ ಅಂತ ಕೇಳಿದರೆ, ನಾವು ಏನೇನೋ ಉಪಾಯ ಹುಡುಕ್ತೇವೆ, ತಪ್ಪೋದು, ದೇವ್ರು ತಿಳ್ಕೊಂಡಿಲ್ಲ ಅಂತ ಅರ್ಥ ತಿಳ್ಕೊಂಬಿಡಿ ಅಂತ ಹೇಳ್ತಾರೆ. ಕಣ್ಣಿದೆ ಅಂತೇಳಿ ತಡ್ಕಾಡ್ತಿದ್ರೆ ಏನರ್ಥ? ಸುಳ್ಳು ಹೇಳಿದ್ದಾನೆ ಅಂತ ಅದು ಕಣ್ಣು ಸರಿ ಇಲ್ಲ ಅಂತ. ಕಣ್ಣಿದ್ದಾರೆ ತಡ್ಕಾಡೋ ಪ್ರಶ್ನೆ ಬರಬಾರದು, ಡೈರೆಕ್ಟಾಗಿ ಓಡಾಡಬೇಕು. ಆ ರೀತಿ ಬರೋದಿಲ್ಲ ಅಂದರೆ ಕಣ್ಣು ಸರಿ ಕಾಣೋದಿಲ್ಲ ಅಂತ ಒಪ್ಕೊಳ್ಳೇಬೇಕು. ಇವತ್ತು ದೇವರನ್ನ ಕಂಡವನು, ದೇವರನ್ನು ತಿಳಿದವನು ಭ್ರಷ್ಟಾಚಾರ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸರ್ವಭಾವೇನ ಭಾರತ, ಆ ದೃಷ್ಟಾಂತ ಕೊಟ್ಟಿದೆಯಲ್ಲ, ಪಕ್ಕದಲ್ಲಿ ಹಾವಿದೆ ನೋಡಿ ಅಂತ ತೋರಿಸ್ತಾ ಇದ್ದಾನೆ ಅಂತ ಕೇಳಿದರೆ, ಇಲ್ಲಿ ಹಾವಾಡಿಗಾಗಿರ್ಬೇಕು, ಇಲ್ಲ ಅದು ಹಾವಲ್ಲ ಆಗಿರ್ಬೇಕು ಎರಡರಲ್ಲೂ. ಇಲ್ಲಿ ಹಾವಿದೆ ನೋಡಿ ಅಂತ ಅವನು ತೋರಿಸ್ತಾನ? ನೋಡೋಕೆ ಯಾರು ಕೂತಿರ್ತಾರಾ? ಎಲ್ಲ ಓಡೋಗಿರ್ತಾರೆ, ಯಾರು ಇರೋದಿಲ್ಲ, ನೋಡೋನಿರೋದೋ ಎಳೋನಿರೋದಿಲ್ಲ, ಓಡೋಗಿರ್ತಾರೆ. ಆ ರೀತಿ ಇವತ್ತು ಇಲ್ಲಿ ಹಾವಿದೆ ಅಂತ ಹ್ಯಾ ಸುಮ್ಮನೆ ಕೂಡಲಿಕ್ಕೆ ಬರೋದಿಲ್ಲವೋ, ದೇವರಿದ್ದಾರೆ ಅಂತ ಗೊತ್ತಾರೆ ಸುಮ್ಮನೆ ಕೂಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಏನು ಮಾಡಕ್ಕೆ ಬರುತ್ತೆ? ಸರ್ವಭಾವೇನ ಭಾರತ. ಏನು ಮಾಡ್ತೀವಿ? ಯಾರೊಬ್ಬರು ಬರ್ತಾ ಬಂದ ಮೇಲೆ ಅಲ್ಲ, ಯಾರೊಬ್ಬರು ದೊಡ್ಡ ಅಧಿಕಾರಿ ಮನೆ ಬರ್ತಿರ್ತಾರೆ, ಬಂದ ಮೇಲೆ ಅಲ್ಲ, ಮೊದಲೇ ಕೂತ್ಬಿಟ್ಟಿರ್ತಾರೆ ಕಾದುಕೊಂಡು, ಯಾವಾಗ ಬರ್ತಾರೋ ಯಾವಾಗ ಬರ್ತಾರೋ ಏನೋ, ಬೈ ಎಲ್ಲ ಕ್ಷಣ ಕ್ಷಣಕ್ಕೂ ಆ ಕಡೆ ದಾರಿ ನೋಡ್ತಿರ್ತಾರೆ. ಯಾತಕ್ಕೆ? ಭಾರಿ ದೊಡ್ಡ ವ್ಯಕ್ತಿಯವರು, ಬರೋದಕ್ಕಿಂತ ಮುಂಚೆ ಇದು ಬಂದ ಮೇಲಂತೂ ಏನು ಆತಂಕ ಏನಿದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವನು ಭಾರಿ ಒಳ್ಳೆ ವ್ಯಕ್ತಿಯಾಗಿದ್ದರೆ, ಅದು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋ ವ್ಯಕ್ತಿ ಆದ್ರಂತೂ ಮುಗಿದೋಯ್ತು ಕಥೆ. ಏನು ಅವನು ಮುಂದೆ ಸಾಷ್ಟಾಗ ನಮಸ್ಕಾರ ಹಾಕೋದೊಂದು ಬಾಕಿ, ಪಂಚಾಮೃತ ಮಾಡೋದೊಂದು ಬಾಕಿ, ಅಷ್ಟರ ಮಟ್ಟಿಗೆ ನಿಂತಿರ್ತಾರೆ. ಕೊಟ್ಟರೆ ಏನು ಸಾರ್ ಸಾರ ಸಾರ್ ಅಷ್ಟೇ. ಯಾಕೆ? ಅವನು ದೊಡ್ಡವನು, ಯಾವುದೋ ಆಫೀಸಿ ದೊಡ್ಡವನು ಅಷ್ಟೇನೆ. ಭಗವಂತ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ಅವನಿದ್ದಾನೆ ಅಂತ ಗೊತ್ತಾದರೆ, ಅವನು ಎಲ್ಲ ಕಡೆ ಇದ್ದಾನೆ ಅಂತ ಗೊತ್ತಾದರೆ ನಾವೇನು ಮಾಡ್ತೇವಾಗ? ಸರ್ವಭಾವೇನ ಭಾರತ. ಭಾವ ಅಂದರೆ ಭಕ್ತಿ ಅಂತ ಅರ್ಥ. ಸರ್ವ ವಿಧವಾದ ಭಕ್ತಿಯನ್ನು ಮಾಡ್ತೇವೆ. ಸರ್ವ ವಿಧವಾದ ಭಕ್ತಿಗಳು ಅಂದರೆ ಯಾವುದು? ಶ್ರವಣಂ ಕೀರ್ತನಂ ವಿಷ್ಣೋ, ಸ್ಮರಣಂ ಪಾದಸೇವನಂ, ಅರ್ಚನಂ ವಂದನಂ ದಾಸ್ಯಂ, ಸಖ್ಯಮಾತ್ಮ ನಿವೇದನಂ. ಭಾಗವತ ಒದ್ದು ಹೋದರೆ ಸರ್ವಭಾವ ಅರ್ಥನೇ ಆಗೋದಿಲ್ಲ. ಎಲ್ಲ ಭಕ್ತಿ ಅಂತ ಇಲ್ಲಿ ಹೇಳಿಬಿಡ್ತು, ಎಲ್ಲ ಭಕ್ತಿ ಯಾವುದು ಅಂತ ಹೇಳಲಿಲ್ಲ. ಭಾಗವತ ಪ್ರಹ್ಲಾದ ಹೇಳ್ತಾನೆ, ಒಂಬತ್ತು ವಿಧವಾದ ಭಕ್ತಿ ಇದೆ. ಶ್ರವಣಂ ಕೀರ್ತನಂ ವಿಷ್ಣೋ, ಸ್ಮರಣಂ ಪಾದಸೇವನಂ, ಅರ್ಚನಂ ವಂದನಂ ದಾಸ್ಯಂ, ಸಖ್ಯಂ ಆತ್ಮ ನಿವೇದನಂ. ತುಂಬ ಜನ ಭಕ್ತಿ ಮಾಡ್ತೇವೆ ಅಂತ ಹೇಳ್ತಾರಲ್ಲ, ಅವ್ರಿಗೆ ಉತ್ತರ ಕೊಡಬೇಕು. ಏನು ಭಕ್ತಿ ಮಾಡ್ತೀವಿ ಅಂದರೆ, ಕಣ್ಣಲ್ಲಿರೋ ಒಪ್ತಾ ಇರುತ್ತೆ ಅಂತ ಹೇಳ್ತಾನೆ. ಓ ಅಳುತ್ತೆ ಅಂತ ಅರ್ಥ, ಭಕ್ತಿ ಮಾಡ್ತೀವಿ ಅಂತ ಅರ್ಥ ಅಲ್ಲ. ಅದಕ್ಕೆ ಇಷ್ಟರಲ್ಲಿ ಅಳೋದು ಹೇಳೇ ಇಲ್ಲ, ಒಂಬತ್ತರಲ್ಲೂ ಕೂಡ ಅಳೋ ಭಕ್ತಿ ಅಂತ ಭಕ್ತಿ ಇಲ್ಲೇ ಇಲ್ಲ. ಅದು ಅಳೋ ಭಕ್ತಿ, ಕೂಗೋ ಭಕ್ತಿ, ಕಿರ್ಚೋ ಭಕ್ತಿ, ಭಜನೆ ಮಾಡ್ತೇನೆ, ಅದು ಯಾವುದು ಭಕ್ತಿ ಅಲ್ಲ. ನಿಜವಾದ ಭಕ್ತಿ ಯಾವುದು? ಶ್ರವಣಂ, ದೇವ್ರ ವಿಷಯ ಚೆನ್ನಾಗಿ ಕೇಳಬೇಕು. ಆಗ ಹೇಳ್ತಾರೆ ನೋಡ್ರಿ, ನನ್ನ ಕಂಡ್ರೆ ಎಷ್ಟು ಆಸಕ್ತಿ ಗೊತ್ತಾ, ಪ್ರತಿ ಮಾತು ಕೇಳ್ತಾನೆ ನೋಡಿ. ಶ್ರವಣ, ಶ್ರವಣ ಒಂದು ಭಕ್ತಿಯ ಸಂಕೇತ, ಆಧಾರ ತೋರಿಸೋಕೆ ಶ್ರವಣ ಬೇಕು ಮೊದಲನೇದಾಗಿ. ಕೀರ್ತನಂ, ಆಮೇಲೆ ಹೇಳಬೇಕಲ್ಲ, ಏನು ಕೇಳಿರ್ತೇವೆ ಅದನ್ನ ಹೇಳಬೇಕು. ಸರಿಯಾಗಿ ಕೇಳಿದ್ಮೇಲೆ ಹೇಳಕ್ಕೆ ಬಂದೇ ಬರುತ್ತೆ. ಕೀರ್ತನಂ ವಿಷ್ಣೋಹೋ, ಮತ್ತೆ ಯಾವ್ದ್ರೋ ಶ್ರವಣ ಅಲ್ಲ, ವಿಷ್ಣೋಹೋ ಶ್ರವಣಂ, ಯಾವ್ದ್ರೋ ಕೀರ್ತನ ಅಲ್ಲ, ವಿಷ್ಣೋಹೋ ಕೀರ್ತನಂ, ಶ್ರವಣಂ ಕೀರ್ತನಂ ವಿಷ್ಣೋಹೋ. ಎಂ ಜನ ಎಷ್ಟು ಮೂರ್ಖರಿರ್ತಾರೆ ಅಂದ್ರೆ ಸಿನಿಮಾಕ್ಕೆ ಹೋಗಿರ್ತಾರಲ್ಲ, ಮನೆ ಸುಮ್ಮನೆ ಬರೋದಿಲ್ಲ, ಹಾಡು ಹೇಳ್ಕೋತ ಬರ್ತಾರೆ ಒಳಗಡೆ. ಆ ಸಿನಿಮಾ ಯಾವ ನೋಡಿರ್ತಾರೆ, ಬಹಳ ಪಾಪ್ಯುಲರ್ ಹಿಟ್ ಸಾಂಗ್ ಇರ್ತದೆ, ಹೇಳ್ಕೋತ ಬರ್ತಾರೆ. ಓ ಹುಡುಗರು ಕೇಳಬೇಕು ಸಿನಿಮಾಕ್ಕೆ ಹೋಗಿದ್ದೆ ಅಂತ ಕೇಳಬೇಕು. ಅದಕ್ಕೆ ನೀವು ಭಾರಿ ಖುಷಿ, ಹೌದು ನಾನೇ ಹೋಗಿದ್ದೆ, ಟಿಕೆಟ್ ಸಿಕ್ತು, ಹಾಗೆ ಹೋಗಿತ್ತು, ಬ್ಲಾಕ್ ಲೈನ್ ತೊಗೊಂಡ್ಬಿಟ್ಟೆ, ನಾನು ಹಾಕ್ತಿರೋಕೆ ಕ್ಲೋಸು, ನನ್ನ ಪುಣ್ಯನೇ ಪುಣ್ಯ. ಆ ಭಾರಿ ಪುಣ್ಯ ಇದೆ ನೀ ಪಾಪ, ಏನು ಕತೆ ಹೇಳಿದ್ದೆ ಅದಕ್ಕೆಲ್ಲ ನಾನ್ದೇ ಏನೋ ಆ ಸಿನಿಮಾ ಹಾಡು ಹೇಳ್ತಿರೋ, ಅದ್ರ ಮೂಲಕ ಎಂಟರ್ಟೈನ್ ಮಾಡ್ತಾನೋ. ಅದಕ್ಕೆ ಅವನೇನು ಈ ನೆಪ ಯಾತಕ್ಕೆ ಉಪಯೋಗ ಮಾಡ್ಕೊಂಡವನು, ತನ್ನ ಸಿನಿಮಾಕ್ಕೆ ಹೋಗಿದ್ದು ಗೊತ್ತಾಗಿ ಎಕ್ಸ್ಪ್ಲೇನ್ ಮಾಡೋ ಚಾನ್ಸ್ ಬರಲಿಕ್ಕೋಸ್ಕರ ಒಂದು ಹಾಡು ಹೇಳಿದ. ಅದೇ ರೀತಿ ಭಗವದ್ಭಕ್ತರು ಏನ್ ಮಾಡ್ತಾರೆ ಗೊತ್ತಾ, ಈ ಪರಿಯ ಸ್ವಭಾವ ದೇವರಲ್ಲಿ ನಾ ಕಾಣೆ ಹಾಡಿಬಿಟ್ಟ, ಯಾತಕ್ಕೆ ಅಂದ್ರೆ ನೋಡೋದು ಎಕ್ಸ್ಪ್ಲೇನ್ ಮಾಡಕ್ಕೆ ಶುರು ಮಾಡ್ತಾರೆ. ಮತ್ತೆ ಕೀರ್ತನ ಶ್ರವಣ ತಾನು ತಿಳ್ಕೊಳ್ಳೋಕ್ಕೆ, ಕೀರ್ತನ ಉಳಿದವರು ತಿಳಿಸ್ಲಿಕ್ಕೆ, ಎಷ್ಟು ಡಿಫರೆನ್ಸ್ ಇದೆ ಈಗ. ತಾನು ತಿಳ್ಕೊಂಡ್ರೆ ಶ್ರವಣ, ಇನ್ನೊಬ್ರು ಹೇಳಿದ್ರೆ ಕೀರ್ತನ. ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ, ತಿಳ್ಕೊಂಡಿದ್ದನ್ನು ನೆನ್ಪಿಟ್ಕೊಂಡ್ರೆ ಅದು ಸ್ಮರಣಂ, ತಿಳ್ಕೊಂಡಿದ್ದ ನೆನ್ಪಿಟ್ಕೊಂಡ್ರೆ ಸ್ಮರಣಂ. ಕೆಲವು ವಿಷಯ ಇರುತ್ತೆ, ಬೇಕಾದ ಯಾರೋ ಮನೆಗೆ ಬಂದ್ಬಿಡ್ತಾರೆ, ಏನು ಕೆಲಸಕ್ಕೆ ಬರೋದಿಲ್ಲ, ಗಂಟೆ ಗಂಟೆ ಕೂತ್ಕೊಳ್ತಾರೆ, ಹೋಗ್ಬೇಕನ್ನ ಫೋನ್ ನಂಬರ್ ಬರ್ಕೊಳ್ಳಿ ಅಂತಾರೆ. ಮತ್ತೆ ನಮ್ಗೆ ಬೇಕಾಗಿರಲ್ಲ ಫೋನ್ ನಂಬರ್ ಬರ್ಕೊಳ್ಳೋದಕ್ಕೆ, ನಿರ್ವಾಯಲ್ಲ ಹೋಗ ಬರ್ತಾ ಇದ್ದು ಅರ್ಧ ಗಂಟೆ ಕೊಡ್ತಾನೆ ಅಂತ ಬರ್ಕೋಬೇಕಾಗುತ್ತೆ. ನಾವು ಬರ್ಯಾ ಬರ್ಕೋತ ಗೊತ್ತೇನೆ, ಅದು ಬೇಡವಾದಾಗ ಚೀಟಿ ಹೋಗಿ ಅಲ್ಲೇ ಕೃಷ್ಣ ಹಾರ್ಪಣ್ ಬಿಟ್ಟು ಬಿಟ್ಬಿಡ್ತಾರೆ. ಅದು ಕೆಲಸ ಇರೋದಾದ್ರೆ ಒಳ್ಳೆ ಇದ್ರಲ್ಲಿ ಬರ್ಕೊಂಡು ಮತ್ತೆ ಸರಿಯಾಗಿ ವೆರಿಫೈ ಮಾಡಿ, ಇನ್ನೊಂದ್ಸರಿ ಹೇಳಿ ಏನು ಹೇಳಿದೀನಿ ಅಂತ ಕೇಳ್ಕೊಂಡ್ಬಿಟ್ಟು ಎಲ್ಲ ವೆರಿಫೈ ಮಾಡ್ತಾನೆ. ಅದಕ್ಕೆ ಸ್ಮರಣಂ, ಯಾರ ಬಗ್ಗೆ ನಮಗೆ ಕಮಿಟ್ಮೆಂಟ್ ಇದೆ, ಲಾಯಲ್ಟಿ ಇದೆ, ಇನ್ವಾಲ್ವ್ಮೆಂಟ್ ಇದೆ, ಅವ್ರ ಬಗ್ಗೆ ಮ್ಯಾಕ್ಸಿಮಮ್ ಕೇರ್ ಕೊಡ್ತೇವೆ. ಎಲ್ಲ ವಿಷಯ ನೆನಪಿಟ್ಕೋಬಾರದು. ಕಂಪ್ಯೂಟರ್ ಮಾಡಿದ್ದೆಲ್ಲ ಸೇವ್ ಮಾಡೋದಿಲ್ಲ, ಇಂಪಾರ್ಟೆಂಟ್ ಕೇಳ್ತೇವೆ, ಡು ಯು ವಾಂಟ್ ಟು ಸೇವ್ ಅಂತ ಕೇಳುತ್ತದೆ. ಎಸ್ ಅಂದ್ರೆ ಸೇವ್ ಮಾಡಿ. ನಾವೆಲ್ಲ ಆ ರೀತಿ ಲೆಕ್ಕ ಆಗಿದ್ರೆ ಎಲ್ಲ ಜಗಳ ಹಾಕ್ಬಿಡ್ಬೋದು, ಏನು ಸೇವ್ ಮಾಡೋ ನೆಸಿಟಿನೇ ಇಲ್ಲ. ಲೋಕದ ವಿಚಾರ ಏನು ಸೇವ್ ಮಾಡಬೇಕಾಗಿದೆ, ಅದನ್ನ ದೇವ್ರ ವಿಚಾರ ಆಗಲ್ಲ, ಪ್ರತಿಯೊಂದು ಸೇವ್ ಮಾಡ್ತಾನೆ ಹೋಗ್ಬೇಕು. ಅದಕ್ಕೆ ಸ್ಮರಣಂ ಮೆಮೊರಿ ಅಂತ ಅದಕ್ಕೆ ಕರೆಯೋದು. ಮೆಮೊರಿ ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ ಪಾದ ಸೇವನಂ, ಅವನ ಪಾದವನ್ನು ಆರಾಧನೆ ಮಾಡಬೇಕು. ತುಂಬಾ ಜನಕ್ಕೆ ಆಶ್ಚರ್ಯ, ಪಾದ ಪಾದ ಅಂತ ಹಗಲ ಯಾಕೆ ಹೇಳ್ತಾರೆ ಇವರು, ದೇವ್ರ ಪೂಜೆ ಮಾಡಿ ಅಂತ ಹೇಳಬಾರದೆ? ಅದು ಪಾದ ಸೇವನ ಅಂತ ಯಾತಕ್ಕೆ ಹೇಳ್ತಾರೆ ಅಂದ್ರೆ, ದೇವ್ರು ಭಾರಿ ಎತ್ತರ ಇದ್ದಾನೆ, ಅದಕ್ಕೆ ನಮಗೆ ಪಾದಲ್ಲಿ ಮೇಲ್ಮೇಲಕ್ಕೆ ಆಗೋದಿಲ್ಲ ನಮ್ಮ ಕೈ. ಈ ಮಾತು ಅರ್ಥ ಮಾಡ್ಕೊಬಿಟ್ರೆ, ಮರ ಮಾವಿನ ಮರ ಇದೆ, ಭಾರಿ ಖುಷಿ ಆಗುತ್ತೆ, ಹಣ್ಣು ಮುಟ್ಲಕ್ಕಂತೂ ಸಿಗೋದಿಲ್ಲ, ಮರ ಮುಟ್ಟಿ ಬಂದ್ರೆ ಹಾಗೋ ಹಾಗೆ ಅಷ್ಟೆ. ದೇವ್ರು ತುಂಬಾ ಎತ್ತರ ಇದ್ದಾನಾದ್ರಿಂದ ಅವನ ಪಾದ ಸೇವನಂ ಅಂತ ಕರೆದಿದ್ದು. ಅಂದ್ರೆ ಪ್ರತಿಯೊಂದು ಮಾತಿನೂ ಅರ್ಥ ಇರುತ್ತೆ. ತುಂಬಾ ಎತ್ತರದ ವಸ್ತುವನ್ನು ಗಮನಿಸಬೇಕಾದ್ರೆ ಬೇರೆ ದಾರಿ ಇರೋದಿಲ್ಲ. ಅರ್ಚನಂ ವಂದನಂ ದಾಸ್ಯಂ, ಅರ್ಚನಂ ಪೂಜೆ ಮಾಡಿ ಅಂತ ಹೇಳಿದ. ಅರ್ಚನಂ ಪೂಜೆ ಮಾಡಿ, ವಂದನಂ ನಮಸ್ಕಾರ ಮಾಡಿ, ದಾಸ್ಯಂ ನಾನು ದಾಸ ಅಂತ ಚಿಂತನೆ ಮಾಡಿ, ಹನುಮಂತ ಚಿಂತನೆ ಮಾಡಿದ ಹಾಗೆ. ದಾಸೋಹಂ ಕೋಸಲೇಂದ್ರಸ್ಯ, ಸರ್ಕಾರಿ ನೌಕರ ಅಂದ್ರೆ ಗವರ್ಮೆಂಟ್ ಸರ್ವೆಂಟ್ ಅಂತ ಹೇಳ್ಕೊತಾರೆ ಜೋರಾಗಿ, ಹಾಗೆ ನಾನು ಗಾಡ್ ಸರ್ವೆಂಟ್ ಅಂತ ಹೇಳ್ಕೋಬೇಕು ಹನುಮಂತ ಹೇಳ್ಕೊಂಡೆ. ಅದನ್ನೇನೆ ನಾನು ರಾಮನ ದಾಸ. ಆ ಹಿನ್ನೆಲೆಯಲ್ಲಿ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ, ದೇವ್ರ ಬಗ್ಗೆ ತುಂಬಾ ಅಟ್ಯಾಚ್ಮೆಂಟ್. ನನ್ನ ಫ್ರೆಂಡ್ ಅಂದ್ರೆ ಏನರ್ಥ, ಒಳ್ಳೆ ಅಟ್ಯಾಚ್ಮೆಂಟ್ ಹೇಳ್ತಾ ಇದೆ. ಸಖ್ಯ ಅಂದ್ರೆ ಫ್ರೆಂಡ್ ಅಂತ ಭುಜಮ ಕೈ ಹಾಕು ಅಂತ ಅರ್ಥ ಅಲ್ಲ. ಅದಕ್ಕೆ ಸಖ್ಯಂ ಅಂದ್ರೆ ಅಟ್ಯಾಚ್ಮೆಂಟ್, ಜೊತೆ ದೇವ್ರು ಯಾವಾಗಲೂ ಇದ್ದಾನೆ ಅನ್ನೋ ಭಾವನೆ ಇರಬೇಕು. ದೇವ್ರು ಎಲ್ಲೋ ಇದ್ದಾನೆ ಅಂತ ಭಾವನೆ ಬಂದ್ರೆ ಸಖ್ಯ ಅಲ್ಲ, ನಮ್ಮ ಜೊತೆಗೆ ಇದ್ದಾನೆ ಅಂತ ಬಂದ್ರೆ ಸಖ್ಯ. ದೇವ್ರು ಎಲ್ಲೋ ಇದ್ದಾನೆ, ದೇವಸ್ಥಾನದಲ್ಲಿ ಇದ್ದಾನೆ, ಗರ್ಭಗುಡಿಯಲ್ಲಿ ಇದ್ದಾನೆ, ಅರ್ಚಕರು ತೆಗೆದಾಗ ಕಾಣಿಸ್ತಾನೆ, ಇಲ್ಲ ಹೋದ್ರೆ ಅವನು ಹೆಲ್ಪ್ಲೆಸ್, ನಾವು ಹೆಲ್ಪ್ಲೆಸ್, ಅದಲ್ಲ. ಮತ್ತೆ ನಮ್ಮ ಜೊತೆಗೆ ಯಾವಾಗಲೂ ಇದ್ದಾನೆ. ದ್ವಾಸುಪರ್ಣ ಸಯುಜ ಸಖಾಯ, ಉಪನಿಷತ್ತಿನ ಮಾತದು. ಬರೀ ಭಗವದ್ಗೀತೆ ನಮ್ಗೆ ಅರ್ಥ ಆಗೋದಿಲ್ಲ, ಉಪನಿಷತ್ ಓದ್ದವರು ತಿಳಿಯೋದಿಲ್ಲ. ಸಖಾಯ ಯಾವಾಗಲೂ ಜೊತೆಗಿರ್ತಾನೆ ಪರಮಾತ್ಮ, ಜೊತೆಗಿಲ್ಲದೆ ಬದುಕಲು ನಮ್ಮ ಆಗೋದೇ ಇಲ್ಲ. ಆತ್ಮನಿವೇದನಂ, ಕೊನೆಯ ಭಕ್ತಿ ಆತ್ಮನಿವೇದನಂ. ತುಂಬ ಜನ ಅರ್ಥ ಮಾಡಿಕೊಂಡ್ರು ಆತ್ಮನನ್ನು ಒಪ್ಪಿಸಿಬಿಡೋದು ಅಂತೇಳಿ. ಅದು ಅರ್ಥ ತಪ್ಪಲ್ಲ, ಸರಿನೇ. ಅದಕ್ಕಿಂತ ಒಳ್ಳೆ ಅರ್ಥ ಆಚಾರ ಹೇಳ್ತಾರೆ, ದೇವರನ್ನ ಅನ್ನ ನೈವೇದ್ಯ ಅನೈವೇದ್ಯ ಅಲ್ಲ, ಆತ್ಮನಿವೇದನಂ, ದೇವರು ನಿಮ್ಮನ್ನೇ ಒಪ್ಪಿಸಿಕೊಂಡು ಬಿಡಿ ಅಂತ ಒಂದರ್ಥ. ಇನ್ನೊಂದರ್ಥ ಹೇಳ್ತಾರೆ, ದೇವರನ್ನು ಇಷ್ಟೆಲ್ಲ ತಿಳ್ಕೊಂಡ್ಬಿಟ್ರಲ್ಲ, ದೇವರನ್ನು ಎಲ್ಲಿ ಅರ್ಥ ಮಾಡ್ಕೋಬೇಕು ಗೊತ್ತಾ, ಆತ್ಮನಿ ವೇದನಂ, ನಮ್ಮ ಒಳಗಣ್ಣಿಂದ ಒಳಗೆ ನೋಡಿ ಅಂತ ಹೇಳ್ತಾರೆ. ದೇವರನ್ನ ಎಲ್ಲ ನೋಡಿ ಹೋಗ್ಬೇಡಿ, ಎಲ್ಲಿ ನೋಡ್ಬೇಕಂದ್ರ ನಮ್ಮ ಒಳಗೆ ಕಾಣಬೇಕು. ದೇವರು ನಮ್ಮ ಅಣ್ಣ, ನಾವೇ ದೇವರಲ್ಲ, ಮತ್ತೆ ನಮ್ಮ ಒಳಗೆ ದೇವರು ನಿಯಾಮಕನಾಗಿದ್ದಾನೆ, ಇದು ವಿಶೇಷ. ಆ ದೃಷ್ಟಿಯಿಂದ ಎಷ್ಟೋ ಜನ ಆಫೀಸರ್ ದಾರಿಯಲ್ಲಿ ಕಂಡು ಮಾತಾಡ್ತಾರೆ, ಆಫೀಸಿಗೆ ಬಂದು ನೋಡಿ ಅಂತ ಹೇಳ್ತಾರೆ. ಆಫೀಸಿಗೆ ಬಂದು ನೋಡಿ, ಅಲ್ಲಿ ಕೆಲಸ ಆಗುತ್ತೆ, ದಾರಿ ಬೀದಿಯಲ್ಲಿ ನೋಡಿದ ಕೆಲಸ ಆಗೋದಿಲ್ಲ, ಅಲ್ಲಿ ಹೋಗ್ತಾನೆ, ಒಳಗೆ ಹೋಗಿ ಅಂತ ಹೇಳ್ತಾರೆ, ಒಳಗೆ ಹೋಗ್ಬೇಕು. ಆ ದೇವ್ರು ನಮ್ಮ ಮನಸ್ಸಿನ ಒಳಗೆ ಹೋದಾಗ ದೇವರು ಕಾಣ್ತಾನಲ್ಲ, ಅದಕ್ಕೆ ಆತ್ಮನಿ ವೇದನಂ ಅಂತ. ಆತ್ಮನಿ ವೇದನ, ನಮ್ಮೊಳಗೆ ದೇವರಿದ್ದಾನೆ, ಸುಮ್ಮನೆ ಇಲ್ಲ, ಮತ್ತೆ ನಿಯಾಮಕನಾಗಿದ್ದಾನೆ, ಸ್ವಾಮಿಯಾಗಿದ್ದಾನೆ. ಈ ರೀತಿ ಎಲ್ಲಿವರೆಗೆ ಇರ್ತಾನೆ ಅಂದ್ರೆ, ಅವನು ಯಾವಾಗಲೂ ಹಾಗೇ ಇರ್ತಾನೆ. ಮುಕ್ತೋಪಿ ಮಮಾಂತಸ್ಥಃ ವಿಷ್ಣುರೇವಾ, ಅದಕ್ಕೆ ಅರ್ಥ. ಮುಕ್ತಿಯಲ್ಲೂ ನನ್ನ ಒಳಗೆ ಭಗವಂತ ನಿಯಾಮಕನಾಗೇ ಇರ್ತಾನೆ ಅಂತ ತಿಳ್ಕೊಂಡ್ರೆ, ಅದಕ್ಕೆ ಒಂಬತ್ತು ಭಕ್ತಿಗಳು ಅಂತ ಕರೀತಾರೆ. ಇತಿ ದೇವ ಹೇಳ್ತಾನೆ, ಸರ್ವಭಾವೇನ ಭಾರತ. ಇಷ್ಟೆಲ್ಲ ಭಕ್ತಿಯನ್ನು ಯಾವಾಗ ಮಾಡ್ತಾನೆ ಅಂದ್ರೆ, ನನ್ನ ಹೀಗೆ ತಿಳ್ಕೊಂಡ್ರೆ ಮಾಡ್ತಾನೆ ಅಂದ್ರೆ ಮಾಡೋಕ್ಕಾಗೋದಿಲ್ಲ. ತುಂಬಾ ಜನಗಳಿಗೆ ವಾರಕ್ಕೊಮ್ಮೆ ದೇವರು, ಗಂಟೆಗೊಮ್ಮೆ ದೇವರು, ಕಂಡಾಗ ದೇವರು, ಯಾವಾಗಲೂ ಸಿಕ್ಕಿಬಿಟ್ರೆ ಮುಗಿದೋಯ್ತಷ್ಟೆ. ಅದಲ್ಲ, ದೇವರನ್ನ ಈ ರೀತಿ ನಾವು ಯಾವಾಗ ಸದಾಕಾಲವೂ ಧ್ಯಾನ ಮಾಡ್ತೇವೆ, ಅವನಿಗೆ ಒಳ್ಳೆ ಸ್ಥಿತಿ ಬಿದ್ದಿರುತ್ತೆ. ಏನು ಸಿಗುತ್ತೆ ಅಂದ್ರೆ ಪರಮಾತ್ಮ ಹೇಳ್ತಾನೆ, ಇತಿ ಗುಹ್ಯತಮಂ ಶಾಸ್ತ್ರಂ ಇದ ಮುಕ್ತಂ ಮಯಾನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಈಗ ಏನ್ ಹೇಳಿದ್ದೇನೆ ಗೊತ್ತಾ ಅರ್ಜುನ? ಇತಿ ಗುಹ್ಯತಮಂ ಶಾಸ್ತ್ರಂ, ಅತ್ಯಂತ ರಹಸ್ಯ. ಗುಹ್ಯ ಅಂದ್ರೆ ರಹಸ್ಯ, ಗುಹ್ಯತರ ಅಂದ್ರೆ ಮೋರ್ ಸೀಕ್ರೆಟ್, ಇದು ಮೋಸ್ಟ್ ಸೀಕ್ರೆಟ್ ಸೂಪರ್ಲೆಟಿವ್. ಗುಹ್ಯತಮಂ ಶಾಸ್ತ್ರಂ ಇದ ಮುಕ್ತಂ ಮಯಾನಘ, ಇಷ್ಟೊತ್ತು ಹೇಳಿದೆ. ಎಲ್ಲ ಆಚಾರ್ಯರು ಭಾರಿ ಶ್ರೇಷ್ಠ ಅಂತ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಕೃಷ್ಣನೇ ಬಾಯಿಲ್ ಸ್ಪಷ್ಟ ಹೇಳ್ತಾ ಇದ್ದಾನೆ. ಅತ್ಯಂತ ರಹಸ್ಯ ವಿಚಾರ ನಾನು ಹೇಳಿದ್ದೇನೆ. ಇತಿ ಗುಹ್ಯತಮಂ ಶಾಸ್ತ್ರಂ ಇದ ಮುಕ್ತಂ ಮಯಾನಘ. ಅನಘ ಅರ್ಜುನ, ನಿನಗೆ ಹೇಳಿದ್ದೇನೆ. ಅನಘ ಶಬ್ದಕ್ಕೇನು ಗೊತ್ತೇನು ಅರ್ಥ? ಅಘ ಅಂದ್ರೆ ಪಾಪ, ಅನಘ ಅಂದ್ರೆ ಪಾಪವಿಲ್ಲದವನು ಅಂತ ಅರ್ಥ, ದೋಷ ಇಲ್ಲದವನು ಅಂತ ಅರ್ಥ. ಅರ್ಜುನ, ಯಾತಕ್ಕೆ ಹೇಳಿದ್ದೇನೆ ಗೊತ್ತಾ? ನೀನು ಪಾಪ ಇಲ್ಲದವನು, ಅದಕ್ಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ನಮ್ಗೆ ಉತ್ತರ ನಮಗೆ ಯಾಕೆ ಹೇಳೋದಿಲ್ಲ ಅಂದ್ರೆ ಉತ್ತರ ಅಲ್ಲೇ ಇದೆ. ಮಡಿ ಇದ್ದವ್ರು ಬಿಟ್ಟಿ ಅಂದ್ರೆ ಮೇಲೆ ಇದ್ರ ಮುಟ್ಟಬೇಡಿ ಅಂತ ಅರ್ಥ, ಸಿಂಪಲ್ ಆನ್ಸರ್. ಅದಕ್ಕೆ ನಮ್ಗೆ ಈಗ ಅರ್ಥ ಆಗುತ್ತೆ, ಪಾಪ ಯಾತಕ್ಕೆ ಬಾಡಬಾರದು, ಮಾಡಿದ್ರೆ ಯಾತಕ್ಕೆ ಕಳ್ಕೋಬೇಕು ಅಂದ್ರೆ ದೇವ್ರು ಹೇಳಿದ ವಿಷಯ ಅರ್ಥ ಆಗಬೇಕಾದ್ರೆ ಅನಘ ಅಂತ ಕರೆದಿವಿ. ಇತಿ ಗುಹ್ಯತಮಂ ಶಾಸ್ತ್ರಂ ಇದ ಮುಕ್ತಂ ಮಯ ಅನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್. ಇದನ್ನ ತಿಳ್ಕೊ, ಬುದ್ಧಿಮಾನ್ ಸ್ಯಾತ್, ಅವಾಗ ಬುದ್ಧಿವಂತನಾಗ್ತಿ ಅಂತ ಹೇಳಿದ್ದಾನೆ. ಬುದ್ಧಿವಂತ ಅಂತ ಯಾರನ್ನ ಕರಿಬೇಕು? ಯಾವುದರಲ್ಲಿ ಫಸ್ಟ್ ರ್ಯಾಂಕ್ ಇದ್ರು ಬುದ್ಧಿವಂತ ಅಲ್ಲ, ಏನ್ ಹೇಳಿದ್ರು ಬುದ್ಧಿವಂತ ಅಲ್ಲ, ದೇವ್ರ ಬಗ್ಗೆ ತಿಳ್ಕೊಂಡು ಅವನು ಬುದ್ಧಿವಂತ ಅಂತ ಅರ್ಥ. ಗುಡ್ ಅಂತ ಹೇಳ್ತಾನೆ. ನಿಮ್ಮ ಹೇಳಿ ರೈಟ್ ಆನ್ಸರ್ ಕೊಟ್ಟಾಗ ಏನಂತಾರೆ? ಬುದ್ಧಿವಂತ ಅಂತ ಕರೀತಾರೆ. ಇವತ್ತು ಜಗತ್ತು ಅತ್ಯಂತ ಮುಖ್ಯ ವಸ್ತು ಪರಮಾತ್ಮನಾದ್ದರಿಂದ ಅವನು ಹೀಗೆ ತಿಳ್ಕೊಂಡು ಬಿಟ್ರೆ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಮುಂದೆ ಅವನು ಎಲ್ಲಿ ಹೋಗ್ತಾನೆ ಅಂದ್ರೆ ಕೃತಕೃತ್ಯ ಮುಕ್ತನಾಗ್ತಾನೆ. ಜಯತೀರ್ಥರ ಅರ್ಥ ಬರೀತಾರೆ, ಬುದ್ಧಿಮಾನ್ ಅಂದ್ರೆ ಅಪರೋಕ್ಷ ಜ್ಞಾನಿ, ಕೃತಕೃತ್ಯ ಅಂದ್ರೆ ಮುಕ್ತ. ಮೊದಲು ಅಪರೋಕ್ಷ ಜ್ಞಾನಿ ಆಗ್ತಿ, ಮುಂದೆ ಮುಕ್ತಿಯನ್ನು ಪಡಿತಿ ಅರ್ಜುನ. ಇದು ಈ ಜ್ಞಾನದ ಫಲ ಅಂತ ತಿಳಿಸಿ, ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಮ್ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೆ ಕ್ಷರಾಕ್ಷರ ಪುರಾಣ ಪುರುಷೋತ್ತಮ ಯೋಗೋ ನಾಮ ಪಂಚದಶೋಧ್ಯಾಯ ಅಂತ ಮುಕ್ತಾಯ. ಮುಂದೆ 16ನೇ ಅಧ್ಯಾಯ, ಅದು ಬಹಳ ವಿಚಿತ್ರವಾದ ಅತ್ಯಂತ ರಿಲೆವೆಂಟ್ ನಂಬಿಬೇಕಾದ ಅಧ್ಯಾಯ. ಅದಕ್ಕೆ ದೈವಾಸುರ ಸಂಪತ್ ವಿಭಾಗ ಯೋಗ ಅಂತ ಹೇಳಿದರು. ದೈವಾಸುರ ಸಂಪತ್ ವಿಭಾಗ ಯೋಗ, ಅದು ದೈವಿ ಸಂಪತ್ತು ಅಂದರೆ ಏನು, ಆಸುರಿ ಸಂಪತ್ತು ಅಂದರೆ ಏನು, ದೈವಿ ಸಂಪತ್ತಿನ ಲಕ್ಷಣಗಳ ವಿವರಣೆಗಳು, ಆಸುರಿ ಸಂಪತ್ತಿನ ವಿವರಣೆಗಳನ್ನು ಕೊಡೋದಕ್ಕೆ ದೇವಾಸುರ ಸಂಪತ್ ವಿಭಾಗ ಯೋಗ ಅಂತ ಕರೆದಿದ್ದ. ಅದನ್ನು ಓದಿದರೆ ದೇವತೆಗಳು ಅಂದರೆ ಒಳ್ಳೆಯದಕ್ಕೆ ಸಂಕೇತ, ಹಸುರು ಅಂದರೆ ಕೆಟ್ಟದಕ್ಕೆ ಸಂಕೇತ. ಅದು ಒಳ್ಳೆಯತನ ಹೇಗಿರುತ್ತೆ, ಕೆಟ್ಟತನ ಹೇಗಿರುತ್ತೆ, ಒಳ್ಳೆಯವರು ಹೇಗಿರ್ತಾರೆ, ಕೆಟ್ಟವರು ಹೇಗಿರ್ತಾರೆ ಅಂತ ತಿಳಿಸ್ತಾ ಇದ್ದ. ಅದನ್ನು ಆರಂಭ ಇವತ್ತು ಮಾಡಬೇಕು. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪ ಆರ್ಜವಂ. ಇದು ದೈವಿ ಸಂಪತ್ತಿನ ಗುಣಗಳನ್ನು ಪರಮಾತ್ಮ ಪಟ್ಟಿ ಮಾಡ್ತಾರೆ. ನಮಗೆ ಆಶ್ಚರ್ಯ, ಅವ್ರು ನಾವೇನೋ ಒಳ್ಳೆಯವರು ಅಂತ ಕರ್ಕೋಬೇಕಾದ್ರೆ ಎಷ್ಟು ಗುಣ ಇರಬೇಕು ಅಂತ ಹೇಳ್ತಾರೆ. ಎಷ್ಟು ಗುಣ ಇರಬೇಕು, ಅದಕ್ಕೆ ಇಷ್ಟೆಲ್ಲ ಇದ್ರೆ ಒಳ್ಳೆಯವರು ಅಂತ ಅರ್ಥ. ಮೊದಲನೇದು ಅಭಯಂ. ಅಭಯಂ ಅಂದರೆ ನಿರ್ಭೀತವಾದಂಥ ಒಂದು ವಾತಾವರಣ ನಮಗಿರಬೇಕು, ನಮ್ಗೆ ಭಯನೇ ಇರಬಾರದು, ಅವಾಗ ನಮಗೆ ದೈವಿ ಸಂಪತ್ತಿದೆ. ಅಭಯಂ ಭಯವಿಲ್ಲದಿರುವಿಕೆ ಅಂತ, ನಿರ್ಭೀತಿ ಅಂತ. ನಮ್ಗೆ ನೋಡೋದಕ್ಕೆ ಏನಿದು ಹೀಗಂತಾರೆ, ಗುಂಡಗಳಿರ್ತಾರೆ, ಏನು ಕೇಳಿದ್ರು ಕೇರೆ ಮಾಡೋದಿಲ್ಲ, ಹಬ್ಬ ದೈವಿ ಸಂಪತ್ತು ತಿಳ್ಕೊಂಡ್ಬಿಡ್ತೇವಾಗಿದ್ರೆ ಅವನು ಕಂಡ್ರೆ ಭಯ, ಅವನಿಗೆ ಭಯನೇ ಇಲ್ಲ, ಯಾರು ಬರ್ತಾನೆ ನೋಡೇ ಬಿಡ್ತೀನಿ ಅಂತ ಹೇಳ್ತಾ, ಅವನು ಬರ್ತಾನಾ ಬರಲಿ ನೋಡೋಣ ಒಂದು ಕೈ ಅಂತ ಹೇಳ್ತಾನೆ, ಮಚ್ಚು ತೋರಿಸ್ತಾನೆ. ಇದು ಅಭಯನಾ? ಇದಲ್ಲ. ಅಭಯ ಏನು ಇಂಪ್ಲೈ ಮಾಡುತ್ತೆ ಗೊತ್ತಾ? ನಮಗೆ ಭಯ ಇಲ್ಲ, ಪೊಲೀಸ್ ವ್ಯಾನ್ ಬಂದು ಪಕ್ಕದಲ್ಲಿ ನಿಂತ್ಕೊಂಡ್ಬಿಡ್ತು, ನಮಗೆ ಭಯನೇ ಇಲ್ಲ. ಯಾಕೆ ಗೊತ್ತಾನೆ? ಕಳ್ಳತನ ಮಾಡಿಲ್ಲ, ಸುಳ್ಳು ಹೇಳಿಲ್ಲ, ನಮಗೆ ಯಾಕೆ ವಿವೇಚನೆ? ಈಗ ನಿಂತ್ಕೊ ಓಡೋದಿಲ್ಲ ಅವನು, ನಿಂತ್ಬಿಟ್ಟು ಯಾಕೆ ಏನು ಬೇಕಾಗಿತ್ತು ಅಂತ ಕೇಳ್ತಾನೆ. ಮೈ ಹೆಲ್ಪ್ ಯು ಅಂತ ಕೇಳ್ತಾನೆ, ಕೇಳ್ತಾನೆ ಹೇಳಿಬಿಡ್ತಾನೆ. ಅರೆ ಕಳ್ಳನಾಗಿದ್ರೆ ನೋಡ್ತಲ್ಲಕ್ಕೆ ಉಚ್ಚಾವಟಿ ಒಳ್ಳೆ ಶುರು ಆಗ್ಬಿಡ್ತಾನೆ. ಅದಕ್ಕೆ ಅವನು ಕದ್ದಿದ್ದಾನೆ, ಸುಳ್ಳು ಹೇಳಿದ್ದಾನು. ಅದಕ್ಕೆ ಅಭಯವನ್ನು ಬೆಳೆಸ್ಕೊಳ್ಳಿ ಅಂದರೆ ಕೆಟ್ಟದಾಗಿ ನಡ್ಕೊಳ್ಳದೇ ಇದ್ರೆ ಅಭಯ ತಾನಾಗಿ ಬರುತ್ತೆ ಅಂತ. ಅಲ್ಲಿ ಇಂಪ್ಲಾಯ್ಡ್ ಸೆನ್ಸ್ ತಗೋಬೇಕಾದ್ರೆ, ಇಲ್ಲದೆ ಹೋದ್ರೆ ಪ್ರಯೋಜನಕ್ಕೆ ಬರೋದಿಲ್ಲ. ನಾವು ನಿರ್ಭಯದಿಂದ ಬದುಕಬೇಕಾದ್ರೆ, ಅಧರ್ಮವನ್ನು ಮರದೆ ಹೋದರೆ ಖಂಡಿತ ನಮಗೆ ಭಯ ಬರೋ ಚಾನ್ಸೇ ಇಲ್ಲ. ಇದು ವಿಶೇಷ. ಎಲ್ಲ ಕರೆಕ್ಟ್ ಲೆಕ್ಕ ಇಟ್ಕೊಂಡು ಚೆಕ್ಕಿಂಗ್ ಬರ್ತಾರೆ, ಖುಷಿ ಅವನಿಗೆ ಬಂದುಬಿಟ್ರೆ ಸದ್ಯ ಇಟ್ಕೊಂಡಿದ್ದು ಸಾರ್ಥಕ ಆಯ್ತು ಅನ್ಕೋತಾನೆ. ಬರದೇ ಹೋದ್ರೆ ಬೇಜಾರು ಅವನಿಗೆ, ಈ ಸಲ ಕಷ್ಟ ಇಟ್ಕೊಂಡಿದ್ದು ಬಂದು ನೋಡಬಾರದೆ ಅಂತ ಆಶ್ಚರ್ಯ ಅವನು. ಯೋಚನೆ ಮಾಡಿಬಿಟ್ರೆ ನಿಜವಾಗ್ಲು ಹೋಮ್ವರ್ಕ್ ಮಾಡ್ಕೊಂಡು ಹೋಗಿರೋದಿಲ್ವಲ್ಲ ಆ ಹುಡುಗ, ಏನು ಮಾಡ್ತಾರೆ? ದಯವಿಟ್ಟು ಮೇಷ್ಟು ಬರಬಾರದು, ಮೇಷ್ಟು ಅಲ್ಲೇ ಉಳ್ಕೋಬೇಕು, ಬಸ್ ಸಿಗಬಾರದು ಅವರಿಗೆ, ಯೋಚನೆ ಮಾಡ್ತಾ ಇರ್ತಾನೆ. ಯಾಕೆ ಸಿಕ್ಕಾಕೊಂಡ್ಬಿಡ್ತಾನೆ? ಮಾಡಿದವನಿಗೆ ಮೇಷ್ಟು ಯಾಕೋ ಬರಲಿಲ್ಲ, ಬೇಗ ಬಂದರೆ ಒಳ್ಳೇದಲ್ಲ, ಎಷ್ಟು ಜನ ಬರೆದಿದ್ದೆ ನಾನು, ಆ ಥರ ಕುತೂಹಲ. ಇವತ್ತು ಅಭಯ ಯಾರಿಗಿರುತ್ತೆ? ದೇವ್ರು ಹೇಳಿದ್ರೆ ಸ್ವಧರ್ಮೇ ನಿಧರ್ಮ ಶ್ರೇಯ ಪರಧರ್ಮೋ ಭಯಾವಹ. ಪರಧರ್ಮಾಚರಣೆ ಭಯ ಉಂಟು ಮಾಡುತ್ತೆ, ಹಾಗೆ ಮಾಡಿಲ್ಲ ಅಂದರೆ ಸುಖವಾಗಿರ್ಬೋದು ಅಂತ. ಅಭಯಂ ಭೀಮಸೇನಿಗೆ ಹೇಗಿತ್ತು ಅಂತ ಕೇಳಿದರೆ ಭಯದ ಹೆಸರೇ ಗೊತ್ತಿಲ್ಲ, ಅದಕ್ಕೆ ಭೀಮಾ ಅಂತ ಹೆಸರು. ಭೀರ್ಮ ಅದು ಭಗವದ್ಗೀತೆ ಬಹುಶಃ ಆ ರೀತಿ ಹೇಳಿದ್ರೆ ಅಧ್ಯಾಯ ಒಂದೇ ತಿಂಗಳು ಹೇಳಬೇಕಾಗ್ತದೆ ಅಂತ ಅಧ್ಯಾಯ. ಒಂದೊಂದು ಗುಣನ ಅಷ್ಟು ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಅಭಯಂ ಅಭಯ ಅಂತ ಹೇಳಿದರೆ ಈ ರೀತಿ ಭಯ ಪಡೆದಿರುವಿಕೆ. ಯಾವ ಕಾಲಕ್ಕೂ ಭಯದ ಹೆಸರೇ ಇಲ್ಲ ಆ ರೀತಿ ಬದುಕಬೇಕು. ಅದು ಪಾರ್ಟ್ ಎ. ಅದು ಇನ್ನೊಂದು ಅರ್ಥ ಇದೆ, ನಾವು ಭಯ ಪಡೋದಿರೋದಲ್ಲ, ನಮ್ಮ ಹತ್ರ ಯಾರು ಬರ್ತಾರಲ್ಲ ಅವ್ರು ಭಯ ಪಡಬಾರ್ದು ಹಾಗೆ ಬದುಕಿ ಅಂತ ಹೇಳುತ್ತೆ. ನಮ್ಮ ಹತ್ರ ಬಂದವ್ರು ಏನಯ್ಯ ಮಹಾ ಪ್ರಾಪಿಷ್ಟ ಅವನು ಎಲ್ಲೇ ಹಿಂಸೆ ಕೊಡ್ತಾನೋ ಅದು ಬೈಕೊಂಡು ಬರೋಕಾಗಬಾರ್ದು. ಆಫೀಸರ್ ಕರಿತಾನಲ್ಲ ಅವನು ಕರಿ ಅಂತೇಳಿ ನೀವು ಭಯ ಆಗ್ಲೇನೆ. ಏನು ಬೈತಾನೋ ಏನು ಗೊತ್ತೀವೋ, ಲೀವ್ ಕೊಡೋದಿಲ್ಲ ಅಂತಾನೋ, ಟ್ರಾನ್ಸ್ಫರ್ ಮಾಡ್ತಾನೋ, ಏನೋ ಒಂಥರ ಭಯ ಇದೆ ಅನ್ಕೋತಾ ಇರುತ್ತೆ. ಆ ವಾತಾವರಣ ಇರಬಾರದು, ಭಯವಿಲ್ಲದಂತೆ ನಾವು ಭಯ ಇರಬಾರದು. ನಮ್ಮ ಹತ್ರ ಬಂದರೆ ಭಯ ಇರಬಾರದು. ಆ ರೀತಿ ಬಂದರೆ ಫ್ರೆಂಡ್ಲಿ ಆಗ್ಬಿಡೋ, ಕಬ್ಬ ಅವ್ರು ಕರೆದಿದ್ದಾರಾ ಇವ ಹೊರಟೆ ಅಂತ ಹೇಳಿದ್ರು. ಇವಾಗ ಕಷ್ಟ ಬರ್ತೇನೆ ನಾನೀಗ ಅಂತ ಹೇಳಿದ್ರು. ಯಾಕೆ ಗೊತ್ತಾ, ನಮಗೆ ಒಳ್ಳೇದು ಮಾಡ್ತಾರೆ ಕೆಟ್ಟದ್ದು ಮಾಡೋದಿಲ್ಲ, ವಿಶ್ವಾಸ ಇರಬೇಕು ನಮ್ಗೆ. ಅದಕ್ಕೆ ಅಭಯಂ ಇದು ನಿಜವಾದ ಒಳ್ಳೆಯ ಗುಣ. ಒಂದು ನಾವು ನಾವು ಹೇಗೆ ಬದುಕಬೇಕು, ನಮ್ಮಲ್ಲಿ ಹೇಗೆ ಉಳಿದವರಿಗೆ ರೆಸ್ಪಾನ್ಸ್ ಹೇಗಿರಬೇಕು ಅಂದರೆ ನಾವು ಭಯ ಪಡಬಾರದು, ನಾವು ಹೇಗೆ ನಡ್ಕೋಬೇಕು ಅವ್ರಿಗೆ ಭಯ ಹುಟ್ಟಿಸ್ಬಾರ್ದು. ಅದಕ್ಕೆ ಅಭಯಂ. ಈ ಮಾತು ನೋಡಿ, ಯಾವುದೇ ದೇವತೆಗಳ ಚಿತ್ರ ನೋಡಿದ್ರೆ ನಿಮಗೇನು ಗೊತ್ತಾಗುತ್ತೆ ಗೊತ್ತಾ, ಅಭಯ ಹಸ್ತವನ್ನು ಹಾಕಿರ್ತಾರೆ. ಎಲ್ಲ ದೇವತೆಗಳ ಚಿತ್ರದಲ್ಲಿ ಅಭಯ ಹಸ್ತ ಇರುತ್ತೆ. ಅದು ಸೂಚನೆ ಏನು ಗೊತ್ತೇನು, ಯೋಚನೆ ಮಾಡಬೇಡಿ, ನಾವಿದ್ದೇವೆ, ರಕ್ಷಣೆ ಕೊಡ್ತೇವೆ ಅಂತ. ಮನುಷ್ಯರಿಗೆ ಚಿತ್ರ ಹಾಕೋದಿಲ್ಲ, ದೇವತೆಗಳಿಗೆ ಮಾತ್ರ ಹಾಕ್ತಾರೆ. ಅದಕ್ಕೆ ದೈವಿ ಸಂಪತ್ತಾದ್ರಿಂದ, ದೈವಿ ಸಂಪತ್ತಾದ್ರಿಂದ ಆ ಲಕ್ಷಣ ಹಾಕಲಿಕ್ಕೆ ಅದೇ ಕಾರಣ. ಮತ್ತು ರಾಯರ ಸ್ತೋತ್ರ ಹೇಳಬೇಕಾದ್ರೆ, ದೇವಸ್ವಭಾವೋ ದಿವಿಜದ್ರುಮೋಯಂ ಇಷ್ಟಪ್ರದೋಮೇ ಸದತಂ ಭೂಯ. ದೇವಸ್ವಭಾವರು ಅಂದರೆ ಅಭಯ ಕೊಡ್ತಾರೆ ಅಂತ. ಅದಕ್ಕೆ ಜನ ಸಾವಿಸಿ ಯಾಕೆ ಹೋಗ್ತಾರೆ ಲಕ್ಷಾಂತರ ಗಟ್ಟಲೆ ಜನಗಳು ಅಂದರೆ, ಅವರಿಂದ ನೀವು ಭಯ ಪರಿಹಾರವಾಗುತ್ತೆ ಅಂತ ತಾಕ್ತಾರೆ. ಅಭಯಂ ಸತ್ವ ಸಂಶುದ್ಧಿ, ಅದಕ್ಕಿನ್ನೂ ಅನೇಕ ಅರ್ಥಗಳು ಉಂಟು. ಆ ಭಯಂ, ಆ ಭಯಂ ಮನುಷ್ಯ ಏನೇ ಬಿಡ್ತಾನೆ ಇಲ್ಲಿ ಲೆಕ್ಕ ಹಾಕಿಬಿಟ್ರೆ, ಓ ಕೇರಳ ಸರ್ ನಾನು ಯಾರು ಕೇಳ್ತಾರೆ ಹಾಕಿದ್ರೆ, ಭಗವದ್ಗೀತೆ ಹೇಳಿಬಿಟ್ಟಿದೆ, ಭಗವದ್ಗೀತೆ ಹೇಳಿಬಿಟ್ಟಿದೆ ನನಗೆ ಭಯನೇ ಇಲ್ಲ ಅಂತ ಹೇಳಿಬಿಟ್ಟ. ಯಾರೇ ಬರಲಿ ಏನೇ ಅನ್ಲಿ ನನಗೆ ಭಯನೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಅದಕ್ಕೇನಂತಾರೆ ಅದಕ್ಕೆ, ಅದು ಮಂಡು ಧೈರ್ಯ ಅಂತ. ಅಂಥ ಧೈರ್ಯ ಅದಕ್ಕೆ ಭಯ ಅಭಯ ಅಂತ ಕರೆಯೋದಿಲ್ಲ ಶಾಸ್ತ್ರ ಹೇಳ್ತದೆ. ಆ ಭಯಂ ಭಯ ಇರಲಿ ಅಂತ ಇನ್ನೊಂದು ಅರ್ಥ, ಭಯ ಇರಲಿ. ಇಷ್ಟೊತ್ತು ಇರಬೇಡ ಅಂತ ಹೇಳಿದ್ರಲ್ಲ ಅಂತ ಕೇಳಿದರೆ, ಹೌದು ಕಂಡವರಿಗೆಲ್ಲ ಭಯಪಡ್ಲಕ್ಕೆ ಹೋಗಬೇಡಿ. ಆ ಭಯಂ, ಆ ಅಂದರೆ ಇನ್ನು ಪರಮಾತ್ಮ ತಾನೇ ಹೇಳ್ತಾನೆ, ಅಕ್ಷರಾಣಾಮ ಅಕಾರೋಸ್ಮಿ, ಆ ಅಂದರೆ ಭಗವಂತ. ದೇವ್ರ ಭಯ ಯಾವಾಗಲೂ ಇರಲಿ ಅಂತ ಹೇಳ್ತಾನೆ. ದೇವ್ರು ಏನು ಮಾಡ್ತಾನೆ, ದೇವ್ರು ಎಷ್ಟು ದೊಡ್ಡವನು, ತಪ್ಪು ಮಾಡಿದರೆ ಎಷ್ಟವನು ಬೇಜಾರು ಮಾಡ್ಕೋತಾನೆ, ಆ ಭಯ ಇರಲಿ ಅಂತ ಹೇಳ್ತಾನೆ. ನೋಡಿದರೆ ಈ ಭಯ ಇರಬಾರ್ದು, ಆ ಭಯ ಇರಬೇಕು. ದೇವ್ರ ಭಯ ಅವನಿಗಿರುತ್ತೋ ಅವನಿಗೆ ಯಾವ ಭಯನೂ ಇರೋದಿಲ್ಲ. ದೇವ್ರ ಭಯ ಅವನಿಗಿರೋದಿಲ್ವೋ, ಅವನಿಗೆ ಬರೀ ಭಯ ಬರೀ ಭಯ ಅವನಿಗೆ. ಆ ದೃಷ್ಟಿಯಲ್ಲಿ ದೇವ್ರ ಬಗ್ಗೆ ಕೇಳುತ್ತಾ, ಅವನೇನ್ರಿ ದೇವ್ರಿಗೆ ಹೆದರ್ತಾನೆ ಸರ್ ಅಂತ ಹೇಳ್ತಾರೆ. ಯಾರಿಗೆ ದೇವ್ರಿಗೆ ಹೆದರ್ತಾನೆ ಅಂದ್ರೆ ಅರ್ಥ ಏನು, ಮೋಸ ಮಾಡೋ ಚಾನ್ಸೇ ಇಲ್ಲ. ಬೇರೆಯವ್ರಿಗೆ ಹೆದರಿಬಿಟ್ರೆ ಅವ್ರು ಎದೆಗಿಲ್ಲದ ಮೋಸ ಮಾಡಬಹುದು, ದೇವ್ರಿಗೆ ಹೆದರಿಬಿಟ್ರೆ ಮೋಸ ಮಾಡೋ ಚಾನ್ಸೇ ಇಲ್ಲ. ಯಾವಾಗಲೂ ದೇವ್ರ ಎದುರಿರ್ತಾನೆ. ಆದ್ರಿಂದ ಅದಕ್ಕೆ ಯಾವಾಗಲೂ ಕೂಡ ದೇವತೆಗಳ ಅಭಯಹಸ್ತ ಇನ್ನೂ ಸಂಕೇತ ಮಾಡ್ತಾರೆ. ಅಭಯಹಸ್ತ ಹುಷಾರು ದೇವರಿಗೆ, ಭಯ ದೇವರಿಂದ ಭಯಪಡಬೇಕು, ದೊಡ್ಡವರಿಗೆ ಅಂದಬೇಕು, ಹೆದರಿ ಬೆದರಿ ಬದುಕಬೇಕು ಅಂತಾರಲ್ಲ ದೊಡ್ಡವರಿಗೆ. ದೊಡ್ಡವರಿಗೆ ಭಯ ಪಡೋದು ಅಂದರೆ ಕೆಟ್ಟದ್ದು ಮಾಡ್ತಾನೆ ಅಂತ ಭಯ ಅಲ್ಲ, ಅವನಿಗೆ ಆ ಶಕ್ತಿ ಇದೆ ಅಂತ ನಮ್ಮ ಭಯ. ಆ ಶಕ್ತಿ ಇದೆ ಅಂತ ಭಯ ಹೊಂದಬೇಕಾದ ನಮ್ಮ ಕರ್ತವ್ಯವಾದ್ದರಿಂದ ಅಭಯಂ ಅಂತಿರಬೇಕು. ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ, ಒಂದೊಂದು ಪದಗಳು ಕೂಡ ಬಹಳ ವಿಶಿಷ್ಟ ಪದಗಳು. ಅದನ್ನು ಗೊತ್ತಾದರೆ ಕನಿಷ್ಠ ಮೇಡಮ್ ಏನಿಲ್ಲ ಅಂತ ಗೊತ್ತಾಗ್ತದೆ. ಕೊನೆ ಪಕ್ಷ ಏನಿದೆ ಅಂತ ಪ್ರಶ್ನೆ ಅವ್ರಿಗೆ ಬರೋದಿಲ್ಲ. ಇಷ್ಟು ಬಾಕಿ ಇದೆಯಲ್ಲ ಸಿಲೆಬಸ್ ಓದಿದರೆ ಹೇಗೋ ಹಾಕಿ ಸಿಲೆಬಸ್, ಓ ಇಷ್ಟು ಪಾಪ ಇನ್ನು ಪಾಪ ಕವರ್ ಆಗಿಲ್ವಲ್ಲ, ಭಾರಿ ಹಿಂದಿದ್ದೇವೆ ಅಂತ ಜ್ಞಾನ ಬರುತ್ತೆ. ಅದು ಒಂದೊಂದೇ ಗುಣ ಅಳವಡಿಸ್ಕೊತಾ ಹೋಗಿಬಿಟ್ರೆ ನಮ್ಗೆ ಎಷ್ಟು ಕೆಲಸ ಇದೆ ಗೊತ್ತಾಗುತ್ತಾಗ. ಐ ಎಮ್ ರಿಟೈರ್ಡ್ ಏನು ಯೋಚನೆ ಇಲ್ಲ ಅಂತ ತಿಳ್ಕೊಂಡಿರ್ತಾರೆ. ಏನು ರಿಟೈರ್ ಇವತ್ತು ಇಲ್ಲ ಫುಲ್ಲಿ ಟೈರ್ಡ್ ಇದೆಲ್ಲ ಇಲ್ಲದೆ ಹೋಗಿಬಿಟ್ರೆ ಗತಿ ಏನಾಗಬೇಕಾಗ. ನನಗೆ ಅಭಯ ಸಂಪಾದನೆ ಮಾಡೋಣ. ಸತ್ವ ಸಂಶುದ್ಧಿ ಇರಬೇಕು ನಮಗೆ. ಜ್ಞಾನಯೋಗ ವ್ಯವಸ್ಥಿತಿ, ಒಂದೊಂದು ಪದಗಳು ಕೂಡ ಎಷ್ಟು ಮನಸ್ಸಿಗೆ ಸಂತೋಷ ಕೊಡ್ತಕ್ಕಂಥ ಪದಗಳು, ಎಷ್ಟು ಎಜುಕೇಟ್ ಮಾಡುತ್ತೆ ಮನುಷ್ಯನಗಳನ್ನು. ಸಾಮಾನ್ಯ ಇಂಗ್ಲೀಷ್ನಲ್ಲಿ ಪೋರ್ಟ್ರೇಟ್ ಆಫ್ ಅ ಜೆಂಟಲ್ಮನ್ ಅಂತ ಕೆಲವು ಎಸ್ಸೆಗಳಿರ್ತಿತ್ತು ಹಿಂದಿನ ಕಾಲಕ್ಕೆ. ಜೆಂಟಲ್ಮನ್ ಹೇಗಿರ್ತಾನೆ ಅಂತ ಹೇಳಿಬಿಟ್ಟು ಅದು ಇದನ್ನು ಓದಬೇಕು. ಅಲ್ಲಿ ಕ್ವಾಲಿಟೀಸ್ ಇರ ಮುಂದೆ ಏನೂ ಅಲ್ಲ, ಅಲ್ಲಿ ಏನೇ ಇದ್ರಿಗೂ ಎಲ್ಲ ಫಿಸಿಕಲ್ ಮಾತ್ರ ಇರ್ತದೆ. ಸ್ಪಿರಿಚುವಲ್ ಕ್ವಾಲಿಟೀಸ್ ನೋಡಬೇಕು ಅಂತಿದ್ರೆ ಭಗವದ್ಗೀತೆ ಓದಬೇಕು. ಇಷ್ಟು ಗುಣಗಳು ಯಾವ ಜಾತಿ ಪ್ರಶ್ನೆ ಬರುತ್ತೆ ಇದರೊಳಗೆ, ಇವೆಲ್ಲ ಮೆಂಟಲ್ ಕ್ವಾಲಿಟೀಸ್. ಇವು ಮನುಷ್ಯನಾಗಿ ಬದುಕಬೇಕು, ದೇವ್ರಿಗೆ ಪ್ರೀನ ಆಗಬೇಕು ಅಂದರೆ ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಆ್ಯಂಡ್ ಕ್ರೀಡ್ ಅಂತ ಹೇಳ್ತೇವಲ್ಲ, ಪ್ರತಿಯೊಬ್ಬನೂ ಇಂಥ ಗುಣ ಅಳವಡಿಸಿಕೊಳ್ಳಲೇಬೇಕು. ಅದಕ್ಕೆ ಭಗವದ್ಗೀತೆ ಸಾರ್ವಜನಿಕ ಗ್ರಂಥವಾಯಿತು, ಸಾರ್ವತ್ರಿಕ ಗ್ರಂಥವಾಯಿತು, ಸಾರ್ವದೇಶಿಕ ಗ್ರಂಥವಾಗಲಿಕ್ಕೆ ಕಾರಣ ಅದು ಯೂನಿವರ್ಸಲ್ ಅಪ್ರೋಚ್, ಅದಕ್ಕೆ ರ್ಯಾಷನಲ್ ಅಪ್ರೋಚ್ ಇರೋದೇ ಕಾರಣ. ಆ ಗುಣಗಳು ಏನೆಂಬುದನ್ನು ನಾಳೆ ದಿವಸ ವಿಸ್ತಾರವಾಗಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.